ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನಾನು ದೂರ ಸಾಗುತ್ತಿರುವೆ, ಸೃಷ್ಟಿಯನ್ನು ನೋಡುವಾಗಲೂ
ಅನುಭವಿಸಿ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಧರ್ಮಭ್ರಷ್ಟತೆ ಭಾಗ 5. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ನಾವು ಧರ್ಮಭ್ರಷ್ಟತೆಯ ಬಗ್ಗೆ ಕಲಿತುಕೊಂಡು ಬರುವಂತೇವರಾಗಿದ್ದೇವೆ. ಅಂದರೆ ಆತ್ಮಿಕ ಕತ್ತಲೆಯ ಅಂಧಕಾರದ ಯುಗ, ಆ ವಿಚಾರವಾಗಿ ನಾವು ನೋಡಿಕೊಂಡು ಬರುವಂತೇವರಾಗಿದ್ದೇವೆ. ಅದರಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಯಾವ ರೀತಿ ಈ ಒಂದು ಅಧರ್ಮ ಸ್ವರೂಪನು ಎಂಬುದಾಗಿ ಕರೆಯುವಂತಹ ಪೋಪ್ ಮಾರ್ಗ, ಈ ವ್ಯವಸ್ಥೆ ಅನೇಕ ವಿಧವಾದಂತಹ ವಿಗ್ರಹಾರಾಧನೆಗಳನ್ನು ಸಭೆಗೆ ತಂದು ಸಭೆಯಲ್ಲಿ ಮುಂಬತ್ತಿ ಅವುಗಳನ್ನು ಹಚ್ಚಿ ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ಆಗಿನ ಕಾಲದ ಪಾದ್ರಿಗಳು, ಬಿಷಪ್ಪರು ಈ ಲೋಕದಲ್ಲಿ ಹೇಗೆ ಬೇಕೋ ಹಾಗೆ ಜೀವಿಸುವಂಥವರಾಗಿದ್ದರು. ಅನೇಕ ಧರ್ಮಭ್ರಷ್ಟತೆ ತುಂಬಿ ತುಳುಕುತ್ತಿತ್ತು. ಅನೇಕ ವಿಧವಾದಂತಹ ಅಂಧಕಾರದ ಯುಗ, ಕತ್ತಲೆ, ಸತ್ಯದ ಜ್ಞಾನವಿಲ್ಲದೆ ಜನಗಳು ಅಜ್ಞಾನದಲ್ಲಿ ನಡೆಯುವಂಥವರಾಗಿದ್ದರು. ಆ ಸಮಯದಲ್ಲಿ ಒಂದು ಅನೇಕ ವಿಧವಾದಂತಹ ಧಾರ್ಮಿಕ ಸುಧಾರಣೆಗಳು ಹೇಳುವಂಥದ್ದಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ ರೀತಿಯಲ್ಲಿ ಈ ಧರ್ಮಭ್ರಷ್ಟತೆ ಆಗಿನ ಕಾಲದಲ್ಲಿ ತಲೆದೂರಿತು ಎಂಬುದನ್ನು ನಾವು ಮುಂದುವರಿದು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ಹೌದು ದೇವ, ನಿನ್ನ ಕೃಪೆಯಿಂದ ನಿನ್ನ ವಾಕ್ಯವನ್ನು ನಾವು ಕಲಿಯುವಂತವರಾಗಿದ್ದೇವೆ. ಆ ಒಂದು ಕತ್ತಲೆ ಯುಗ, ಆತ್ಮಿಕ ಅಂಧಕಾರದ ಯುಗ, ಈ ಒಂದು ಕಾಲಘಟ್ಟದಲ್ಲಿ ಧರ್ಮಭ್ರಷ್ಟತೆ ಯಾವ ರೀತಿಯಾಗಿ ಸಭೆಗೆ ಬಂತು, ಕೊನೆಯ ಕಾಲದಲ್ಲಿ ಇದೇ ರೀತಿಯಾದಂಥ ಧರ್ಮಭ್ರಷ್ಟತೆ ಬರತಕ್ಕಂಥದ್ದಾಗಿದೆ, ಆ ಸಮಯದಲ್ಲಿ ಜನಗಳು ಯಾವ ರೀತಿಯಲ್ಲಿ ಸತ್ಯಕ್ಕೋಸ್ಕರ ನಿಂತರು, ನಾವು ಸಹ ಅದೇ ರೀತಿಯಾಗಿ ನಿಲ್ಲಬೇಕು ಅನ್ನುವಂತಹ ವಿಚಾರವನ್ನು ಮಹಾ ಹೋರಾಟ ಪುಸ್ತಕದಿಂದ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಸ್ವಾಮಿ, ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಈಗಿನ ಕಾಲದಲ್ಲಿ ಅದೇ ಧರ್ಮಭ್ರಷ್ಟತೆ ಸಭೆಗಳಲ್ಲಿದೆ, ಅದರಿಂದ ಹೊರಬರುವಾಗೆ ನೀನು ನಿನ್ನ ಮಕ್ಕಳಿಗೆ ಆತ್ಮನ ಮುಖಾಂತರವಾಗಿ ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಸತ್ಯವಾದಂಥ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅಸತ್ಯದಿಂದ ದೂರ ಹೋಗಿ ಕ್ರಿಸ್ತನಿಗೆ ಜೀವವನ್ನು ನೀಡುವುದರ ಮೂಲಕವಾಗಿ ಪರಲೋಕದ ಆ ಮಹೋನ್ನತ ಸ್ಥಳಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು ಸ್ವಾಮಿ. ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು, ಇವುಗಳನ್ನು ಅರ್ಥ ಮಾಡಿಕೊಳ್ಳುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕತ್ತಲು ಬಹುದಟ್ಟವಾದಂಥ ರೀತಿಯಲ್ಲಿ ಆವರಿಸಿಕೊಂಡಿತು. ಅಷ್ಟು ಮಾತ್ರ ಅಲ್ಲದೆ ವಿಗ್ರಹಾರಾಧನೆ ಎಲ್ಲಿ ನೋಡಿದರೂ ತುಂಬಿ ತುಳುಕುವಂಥದ್ದಾಗಿತ್ತು. ಪೋಪನು ಒಂದು ಹೆಜ್ಜೆ ಮುಂದೆ ಇಡುವುದರ ಮೂಲಕವಾಗಿ ಮಧ್ಯಸ್ಥಿಕೆಯ ವ್ಯಕ್ತಿಯಾಗಿ ಕನ್ಯಾ ಮರಿಯಳ ಒಂದು ಪೂಜೆಯನ್ನು ಸಭೆಗಳಲ್ಲಿ ಆರಾಧಿಸುವಂತೆ ಆತನು ಅಪ್ಪನೆಯನ್ನು ಹೊರಡಿಸುವಂತೆವನಾಗಿದ್ದಾನೆ. ಮರಿಯಳು ಕ್ರಿಸ್ತನಿಗೂ ನಮಗೂ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾಳೆ ತಾಯಿ, ಕ್ರಿಸ್ತನ ತಾಯಿ ಎಂಬುದಂತಹ ವಿಚಾರವನ್ನು ಜಾರಿಗೆ ತಂದು ಕನ್ಯಾ ಮರಿಯಳ ಆರಾಧನೆಯನ್ನು ಜಾರಿಗೆ ತರುವಂತೆವರಾಗಿದ್ದಾರೆ. ನಂತರ 11ನೇ ಶತಮಾನದಲ್ಲಿ ಪೋಪ್ ಗ್ರಿಗೋರಿ ಅನ್ನುವಂತಹ ವ್ಯಕ್ತಿ, 7ನೇ ಅವನಾದಂತಹ ಇವನು ರೋಮನ್ ಸಭೆಯ ಪರಿಪೂರ್ಣತೆಯನ್ನು ಆತನು ಪ್ರಕಟಿಸುವಂತವನಾಗಿದ್ದಾನೆ. ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳಬೇಕಾದರೆ ಆತನು ಹೇಳಿದ ಮಾತುಗಳಲ್ಲಿ ನಾವು ಗಮನಿಸುವುದಾದರೆ, ಸಭೆ ಎಂದಿಗೂ ಸಹ ತಪ್ಪನ್ನೇ ಮಾಡುವುದಿಲ್ಲ, ಮಾಡಲು ಹೋಗುವುದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ತಿಳಿಸುವಂತವನಾಗಿದ್ದಾನೆ. ಸಭೆ ಅದು ಎಂದಿಗೂ ಸಹ ತಪ್ಪನ್ನು ಮಾಡುವುದಿಲ್ಲ, ಇನ್ನು ಮುಂದೆಯೂ ಸಹ ಮಾಡುವುದಿಲ್ಲ ಅನ್ನುವಂಥದ್ದನ್ನು ಜನಗಳಿಗೆ ತರುವುದರ ಮೂಲಕವಾಗಿ ಆ ಜನಗಳು ಇವರು ಹೇಳುವಂಥ ವಿಚಾರಗಳನ್ನೆಲ್ಲ ಅಂಗೀಕರಿಸಿಕೊಳ್ಳುವಂತೆ ಮಾಡುವಂಥವರಾಗಿದ್ದಾರೆ. ಎಂತಹ ಒಂದು ಧರ್ಮಭ್ರಷ್ಟತೆ ಬರತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಆತನು ಹೇಳಿದಂಥ ಮಾತು ಇವತ್ತಿಗೂ ಸಹ ಅವರು ಅದನ್ನು ಸಮರ್ಥಿಸಿಕೊಳ್ಳುವಂಥವರಾಗಿದ್ದಾರೆ. ಆದರೆ ಸಭೆ ಎಂದಿಗೂ ತಪ್ಪನ್ನು ಮಾಡುವುದಿಲ್ಲ ಅನ್ನುವುದಾಗಿ ನಾವು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಅದನ್ನು ಹೇಗೆ ತೆಗೆದುಕೊಳ್ಳಲು ಸಾಧ್ಯ? ಇದು ಸತ್ಯವೇದಕ್ಕೆ ಆಧಾರವಿದೆಯೇ ಎಂದು ನೋಡುವುದಾದರೆ ಇದರಲ್ಲಿ ಯಾವುದೇ ರೀತಿಯ ಸತ್ಯವೇದಕ್ಕೆ ಆಧಾರವಿಲ್ಲ. ಆದರೆ ಸತ್ಯವೇದದ ಸಿದ್ಧಾಂತಗಳು ಇದಕ್ಕೆ ಸೇರಿಲ್ಲ. ಗರ್ವದ ಬಿಷಪ್ಪರು ಚಕ್ರವರ್ತಿಗಳನ್ನು ಸಿಂಹಾಸನದಿಂದ ಇಳಿಸಲು ಶಕ್ತಿ ಇದೆ ಎಂದು ಅವರು ಹೇಳಿಕೊಂಡರು. ಅವರು ಹೇಳಿದ ಮಾತನ್ನು ಇಲ್ಲವೇ ತೀರ್ಪನ್ನು ಯಾರೂ ಬದಲಾಯಿಸಲಾಗದು, ಆದರೆ ಬೇರೆಯವರ ತೀರ್ಮಾನಗಳೆಲ್ಲ ಬದಲಾಯಿಸಲು ಹಕ್ಕಿದೆ ಎಂದು ಅವರು ಹೇಳಿಕೊಳ್ಳುವಂಥವರಾಗಿದ್ದಾರೆ. ಏನು ಹೇಳುವಂಥವರಾಗಿದ್ದಾರೆ? ಪೋಪರು ಬಿಷಪ್ಪರು ಹೇಳುವಂಥವರಾಗಿದ್ದಾರೆ, ನಮಗೆ ಹಕ್ಕು ಇದೆ, ನಾವು ಹಾಕಿದಂಥ ಕಾನೂನನ್ನು ಯಾರೂ ಸಹ ಮೀರಬಾರದು, ಆದರೆ ಬೇರೆಯವರು ಹಾಕಿದಂಥದ್ದನ್ನು ನಾವು ಹೇಗೆ ಬೇಕು ಹಾಗೆ ಬದಲಾಯಿಸಿಕೊಳ್ಳುವ ಹಕ್ಕಿದೆ ಎಂಬುದಾಗಿ ಧರ್ಮಭ್ರಷ್ಟತೆ ತಲೆದೋರುವಂಥದ್ದಾಗಿದೆ. ತಪ್ಪು ಮಾಡುವುದಿಲ್ಲವೆಂದು ಹೇಳಿಕೊಳ್ಳುವ ದಬ್ಬಾಳಿಕೆಯ ರಾಜನು ಹೇಗೆ ಜರ್ಮನಿಯ ರಾಜನಾದಂತಹ 4ನೇ ಹೆನ್ರಿಯ ವಿಚಾರದಲ್ಲಿ ವರ್ತಿಸಿನ ಎಂಬುದಾಗಿ ನಾವು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಪೋಪನ ಅಧಿಕಾರವನ್ನು ಅಲ್ಲಗೆಳೆದನೆಂಬ ಭಾವನೆಯಿಂದ ಚಕ್ರವರ್ತಿಯನ್ನು ಬಹಿಷ್ಕರಿಸಿ ಸಿಂಹಾಸನದಿಂದ ಇಳಿಸಬೇಕೆಂದು ಆತನು ಅಪ್ಪನೆಯನ್ನು ಹೊರಡಿಸತಕ್ಕಂಥನಾಗಿದ್ದಾನೆ. ತನ್ನ ಸ್ವಂತ ರಾಜರಿಂದ ತ್ಯಜಿಸಲ್ಪಟ್ಟವನಾಗಿ ಭಯ ಹುಟ್ಟಿಸಲ್ಪಟ್ಟಿದ್ದರಿಂದ ಹೆನ್ರಿ ರಾಜನು ರೋಮಿನ ಜೊತೆ ಸಮಾಧಾನ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಆತನು ತಿಳಿದುಕೊಂಡು ತನ್ನ ಹೆಂಡತಿ ಮತ್ತು ಪ್ರಾಮಾಣಿಕನಾದಂತಹ ಒಬ್ಬ ಸೇವಕನ ಜೊತೆ ಅದು ಚಳಿಗಾಲದಲ್ಲಿ ಆಲ್ಫ ಬೆಟ್ಟವನ್ನು ದಾಟಿ ಪೋಪನ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಳ್ಳಲು ಬರುವಂತವನಾಗಿದ್ದಾನೆ. ಪೋಪರ ಮನೆಗೆ ಹೋದಂತಹ ಪೋಪ್ ಗ್ರಿಗೋರಿಯು ಯಾವ ಸಿಪಾಯಿಗಳಿಲ್ಲದೆ ಹೊರಗಿನ ಅಂಗಳದಲ್ಲಿ ಆ ಹೆನ್ರಿ ಅಂತಕ್ಕಂತಹ ರಾಜನನ್ನು ನಿಲ್ಲಿಸ್ತಕ್ಕಂಥವನಾಗಿದ್ದಾನೆ. ಅಲ್ಲಿ ಅವನು ಯಾವ ರೀತಿಯಲ್ಲಿ ಇರ್ತಕ್ಕಂಥವನಾಗಿದ್ದಾನೆ ಅಂದರೆ, ಒಂದು ಕಡೆ ಚಳಿಯಿಂದ ನಡುಗುತ್ತಾ ತಲೆಯನ್ನು ಮುಚ್ಚಿಕೊಳ್ಳದೆ ಬರಿಗಾಲಿನಿಂದ ನಿಂತು ದರಿದ್ರದ ಉಡುಪನ್ನು ಧರಿಸಿ ಪೋಪನ ಬಳಿಗೆ ಬಂದು ಹನಿಮತ್ಗಾಗಿ ಕಾದುಕೊಳ್ಳುವಂಥವನಾಗಿದ್ದಾನೆ. ಅವನು 3 ದಿನಗಳು ಉಪವಾಸವಿದ್ದು ಪಾಪ ಹರಕೆ ಮಾಡಿದನು. ಆಗ ಪೋಪನು ಸಮಾಪನೆ ನೀಡಿದನು. ಇದು ಒಂದು ಸರತ್ತಿನ ಮೇಲೆ ಕೊಡಲ್ಪಟ್ಟಿತು. ರಾಜನು ವಿಶೇಷ ಕಾರ್ಯಗಳನ್ನು ಮಾಡಬೇಕಾದರೆ ಇಲ್ಲವೇ ರಾಜರ ಅಧಿಕಾರವನ್ನು ಚಲಾಯಿಸಬೇಕಾದರೆ ಪೋಪಿನಿಂದ ಉತ್ತರವನ್ನು ಪಡೆಯಬೇಕಾಗಿತ್ತು. ಗ್ರಿಗೋರಿಯು ಜಯದಿಂದ ಉಬ್ಬಿದವನಾಗಿ ರಾಜರ ಗರ್ವವನ್ನು ಕೆಳಕ್ಕೆ ಹಾಕಬೇಕೆಂಬುದೇ ಒಂದೇ ಒಂದು ಉದ್ದೇಶದಿಂದ ನನ್ನ ಕರ್ತವ್ಯವೆಂದು ಅವನು ಕೊಚ್ಚಿಕೊಳ್ಳುವಂಥವನಾಗಿದ್ದಾನೆ ಈ ಪೋಪ್ ಗ್ರಿಗೋರಿ ಅಂತಕ್ಕಂಥವನು. ಹೆನ್ರಿ ಅಂತಕ್ಕಂತಹ ರಾಜನ ವಿಷಯವಾಗಿ ಹೇಗೆ ನಡೆದುಕೊಳ್ತಕ್ಕಂಥವನಾಗಿದ್ದಾನೆ? ಒಂದು ಕಡೆ ಹೇಳ್ತಕ್ಕಂಥವರಾಗಿದ್ದಾರೆ, ನಾವು ಯಾವುದೇ ರೀತಿಯಲ್ಲಿ ತಪ್ಪು ಮಾಡುವುದಿಲ್ಲ, ಮಾಡಲು ಸಹ ಹೋಗುವುದಿಲ್ಲ ಎಂಬುದಾಗಿ. ಆದರೆ ಈ ರಾಜನ ವಿಚಾರದಲ್ಲಿ ಅವರು ಮಾಡಿದಂಥ ಕೆಲಸವೇನು ಎಂಬುದಾಗಿ ನೋಡಬೇಕಾದರೆ ಅವರು ಎಷ್ಟು ಅಧಿಕಾರವಿದೆ, ಎಷ್ಟು ಅಹಂಕಾರದಿಂದ ಆಗಿನ ಕಾಲದಲ್ಲಿ ಅವರು ಜೀವಿಸುತ್ತಿದ್ದರು ಎಂಬಂತಹ ವಿಚಾರವನ್ನು ನಾವು ಇದರಿಂದ ಅರ್ಥ ಮಾಡಿಕೊಳ್ಳಬಹುದು. ಈ ಕಠಿಣನಾದ ಪೋಪರ ಕಾರ್ಯಗಳಿಗೂ ಮತ್ತು ಕ್ರಿಸ್ತನ ತಗ್ಗಿಸುವಿಕೆ ಮತ್ತು ಸರಳತೆಗೂ ಎಷ್ಟು ತಾರತಮ್ಯವಿದೆ ಎಂಬುದನ್ನು ನಾವು ಇದರಿಂದ ಗಮನಿಸಬಹುದು. ಹೌದು ಪ್ರಿಯ ಕೇಳುಗರೆ, ಇಲ್ಲಿ ಈತನು ಹೃದಯದ ಬಳಿ ನಿಂತು ಪ್ರವೇಶಕ್ಕಾಗಿ ಆತನು ಕಾಯುವವನಾಗಿದ್ದಾನೆ. ಆತನ ಬಳಿಗೆ ಬಂದು ಸಮಯ ಮತ್ತು ಸಮಾಧಾನವನ್ನು ತರುತ್ತೇನೆ. ಈತನು ತನ್ನ ಶಿಷ್ಯರಿಗೆ ಈ ರೀತಿಯಾಗಿ ಕಲಿಸಿದನು, ನಿಮ್ಮಲ್ಲಿ ಮೊದಲನೆಯವನಾಗಬೇಕಾದರೆ ನೀವು ಮೊದಲು ಹಾಳಾಗಬೇಕು ಎಂಬುದಾಗಿ ಆತನು ಮತ್ತಾಯನ ಬರೆದ ಸುವಾರ್ತೆ 20:27 ನಾವು ನೋಡುವಂಥವರಾಗಿದ್ದೇವೆ. ಯಾರೆಲ್ಲ ಮೊದಲಾಗಬೇಕೆಂಬುದಾಗಿ ಬಯಸುವಂಥವರಾಗಿದ್ದಾರೋ ಅವರು ಮೊದಲು ಹಾಳಾಗಬೇಕು, ಅವರು ಸೇವಕರಾಗಬೇಕು ಎಂಬುವಂತಹ ಉದ್ದೇಶ ಯೇಸು ಸ್ವಾಮಿಯದು. ಆದರೆ ಇಲ್ಲಿ ಈ ಪೋಪ್ ಗ್ರಿಗೋರಿ ಅಂತಕ್ಕಂಥವನು ಯಾವ ರೀತಿಯಲ್ಲಿ ಜಂಬದಿಂದ ಅಹಂಕಾರದಿಂದ ಹೆನ್ರಿ ರಾಜನ ವಿಚಾರದಲ್ಲಿ ನಡೆದುಕೊಳ್ಳುವಂಥವನಾಗಿದ್ದಾನೆ ಎಂಬುದಾಗಿ ನೋಡಬೇಕಾದರೆ, ಅವರು ಕ್ರಿಸ್ತನ ಸೇವಕರ ಅಥವಾ ಬೇರೆ ಏನು ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಮೂಡಿ ಬರ್ತಕ್ಕಂಥದ್ದಾಗಿದೆ. ಮುಂಬರುವ ಶತಮಾನಗಳ ಮೂಲ ತತ್ವಗಳಲ್ಲಿ ರೋಮ್ ತಿಳಿಸಿದ ಕಾರ್ಯಗಳಲ್ಲಿ ಹೆಚ್ಚು ಅನೇಕ ತಪ್ಪುಗಳಿದ್ದವು. ಕಥೋಲಿಕ್ ಸಭೆ ಸ್ಥಾಪಿಸಲು ಮೊದಲೇ ಅನಗತ್ಯ ತತ್ವ ಜ್ಞಾನಿಗಳ ಉಪದೇಶವನ್ನು ಅಂಗೀಕರಿಸಿ ಜನರ ಗಮನಕ್ಕೆ ತಂದು ಸಭೆಯಲ್ಲಿ ಪ್ರಭಾವ ಬೀರಿತು. ಮಾರ್ಪಾಡು ಹೊಂದಿದ್ದೇನೆಂದು ಹೇಳುವ ಅನೇಕರು ವಿಗ್ರಹಾರಾಧಕ ತತ್ವಜ್ಞಾನಕ್ಕೆ ಬಲಿಯಾಗಿ ಅವುಗಳನ್ನು ಕಲಿತಿದ್ದು ಮಾತ್ರವಲ್ಲದೆ ಅನ್ಯರಲ್ಲಿ ಪ್ರಭಾವ ಬೀರಲು ಅವರ ಮೇಲೆ ಒತ್ತಾಯ ನೀಡಿದರು. ಕ್ರೈಸ್ತ ವಿಶ್ವಾಸಕ್ಕೆ ಭಯಂಕರವಾದಂಥ ಸುಳ್ಳು ತತ್ವಗಳು ಸೇರಿಸಲ್ಪಟ್ಟವು. ಅವುಗಳಲ್ಲಿ ಮುಖ್ಯವಾದದ್ದು ಮಾನವನಿಗೆ ಅಮರತ್ವವಿದೆ ಮತ್ತು ಸತ್ತವರಿಗೆ ತಿಳುವಳಿಕೆ ಇದೆ ಎಂಬುದಾಗಿದೆ. ರೋಮ್ ಈ ಮೂಲ ತತ್ವದ ಮೇಲೆ ಹಸ್ತಿವಾರ ಹಾಕಿ ಸಂತರನ್ನ ಕನ್ಯೆ ಮರಿಯನ್ನ ಪೂಜಿಸಲು ಸ್ಥಾಪಿಸಿದರು. ಸದಾ ಬೆಂಕಿಯಲ್ಲಿ ಪಶ್ಚಾತ್ತಾಪ ಪಡುವವರು ಉರಿಯುವವರೆಂಬ ತತ್ವವು ಮೊದಲೇ ಸೇರಿಸಲ್ಪಟ್ಟವು. ಪೋಪ್ ಮಾರ್ಗಕ್ಕೆ ಇನ್ನೊಂದು ಮಾರ್ಗವು ತೆರೆಯಲ್ಪಟ್ಟಿತು. ಇದನ್ನ ರೋಮ್ ತನ್ನ ಅತ್ಯಂತ ಉನ್ನತವಾದಂತಹ ಅಧಿಕಾರ ಎಂಬುದಾಗಿ ಕರೆಯಿತು. ಸುಲಭವಾಗಿ ನಂಬುವ ಮತ್ತು ಜನರ ಗುಂಪಿಗೆ ಭಯವನ್ನ ಉಂಟು ಮಾಡಿತು. ಈ ಪಷಂಡತನವು ಯಾತನೆ ಪಡುವ ಸ್ಥಳವಿದೆ ಎಂದು ದೃಢೀಕರಿಸಿತು. ನಿತ್ಯ ತೀರ್ಪಿಗೆ ಅರ್ಹರಾದವರು ಅವರ ಪಾಪಗಳಿಗಾಗಿ ಶಿಕ್ಷೆಯನ್ನ ಹೊಂದಬೇಕು. ಇದರಿಂದ ಅಶುದ್ಧತೆಯಿಂದ ಬಿಡುಗಡೆ ಹೊಂದಿದ ನಂತರ ಪರಲೋಕಕ್ಕೆ ಪ್ರವೇಶಿಸುವರೆಂಬ ತತ್ವವನ್ನು ಜಾರಿಗೆ ತರಲಾಯಿತು. ಕಥೋಲಿಕ್ ಸಭೆಗೆ ಇನ್ನೊಂದು ಕಲ್ಪನೆ ಅಗತ್ಯವಿತ್ತು. ವಿಧೇಯರಾದವರ ಭಯ ಮತ್ತು ಸೂಕ್ಷ್ಮ ಕಾರ್ಯಗಳಿಗಾಗಿ ಉಪಾಯ ಕಂಡುಹಿಡಿದರು. ಸಮೇ ಪಾಪಕ್ಕೆ ಸಮೇ ಚೀಟಿಯನ್ನು ಪಡೆಯುವ ತತ್ವ ಜಾರಿಗೆ ತರಲಾಯಿತು. ಹಿಂದಿನ ಈಗಿನ ಮುಂದೆ ಮಾಡುವ ಪಾಪಗಳಿಗೆ ಸಂಪೂರ್ಣ ಪರಿಹಾರ ಮತ್ತು ಎಲ್ಲ ನೋವು ದಂಡನೆಗೆ ಗುರಿಯಾದವರಿಗೆ ಅವುಗಳಿಂದ ಬಿಡುಗಡೆ ಪೋಪರ ಸಾಮ್ರಾಜ್ಯವನ್ನು ಮುಂದುವರಿಸಲು ಯುದ್ಧದಲ್ಲಿ ಭಾಗಿಯಾಗಬೇಕು. ವಿರೋಧಿಗಳಿಗೆ ಶಿಕ್ಷೆ ನೀಡಿ ಆತ್ಮಿಕ ಅಧಿಕಾರಕ್ಕೆ ವಿರೋಧವಾಗಿರುವವರನ್ನು ತಳ್ಳಿ ಹಾಕುವುದು ಎಂಬುದಾಗಿ ಅವರು ತಿಳಿಸಿದರು. ಸಭೆಗೆ ಹಣ ಕೊಡುವುದರಿಂದ ಪಾಪದಿಂದ ಬಿಡುಗಡೆ ಹೊಂದಬಹುದೆಂದು, ಬೆಂಕಿಯಲ್ಲಿ ಉರಿತಿರುವ ಸ್ನೇಹಿತರ ಆತ್ಮಗಳನ್ನು ಬಿಡಿಸಲು ಪಾಪ ಸಮಾಪನೆ ಚೀಟಿಯನ್ನು ನೀವು ಪಡೆದುಕೊಳ್ಳಬೇಕೆಂಬುದಾಗಿ ಜನಗಳನ್ನು ಒತ್ತಾಯಿಸಿದರು. ಈ ರೀತಿಯಾಗಿ ರೋಮ್ ತನ್ನ ಭಂಡಾರವನ್ನು ತುಂಬಿಸಿಕೊಂಡಿತು. ತಲೆ ಹಿಡಿಯಲು ಸ್ಥಳ ಇಲ್ಲದವನ ರಾಯಭಾರಿಗಳೆಂದು ಹೇಳಿಕೊಂಡವರಲ್ಲಿ ಶ್ರೀಮಂತಿಕೆ ಮತ್ತು ಸುಖಭೋಗ ಮತ್ತು ದುರಾಚಾರಗಳಿಂದ ತುಂಬಿತು. ಯಾವ ರೀತಿಯಲ್ಲಿ ಈ ಒಂದು ಧರ್ಮಭ್ರಷ್ಟತೆಯಿಂದ ಕುಡಿತು ಅಂದರೆ, ಅವರು ಹಣವನ್ನು ಸಂಪಾದನೆ ಮಾಡಲು ಇಂಟೆಲಿಜೆನ್ಸ್ ಅಂದರೆ ಪಾಪ ಸಮಾಪನೆ ಚೀಟಿ, ಯಾರೆಲ್ಲ ನಮ್ಮ ಪಿತೃಗಳು ಸತ್ತಿದ್ರೆ ಅವರು ಸತ್ತಿಲ್ಲ, ಅವರ ಆತ್ಮ ಎಲ್ಲೋ ಅಲಿತಾ ಇದೆ, ಪರ್ಗೆಟ್ರಿ ಎಂಬುದಾಗಿ ಹೇಳ್ತಕ್ಕಂಥರಾಗಿದ್ದಾರೆ. ಆ ಒಂದು ಸ್ಥಳದಲ್ಲಿ ಅಲಿತಕ್ಕಂಥದ್ದಾಗಿದೆ. ನೀವು ಹಣವನ್ನು ನಮಗೆ ಕೊಟ್ಟರೆ, ಈ ಪಾಪ ಚೀಟಿಯನ್ನು ತೆಗೆದುಕೊಂಡರೆ ಅವರು ಪರಲೋಕಕ್ಕೆ ಕಳಿಸ್ತಕ್ಕಂಥವರಾಗಿದ್ದೇವೆ, ಆಸಕ್ತಿ ನಮ್ಮಲ್ಲಿದೆ ಎಂಬುದಾಗಿ ಅವರು ಜನಗಳ ಹತ್ತಿರ ಹಣವನ್ನು ಸುಲಿಗೆ ಮಾಡುತ್ತಿದ್ದರು. ಈ ನಿಮಿತ್ತವಾಗಿ ಮಧ್ಯವರ್ತಿಗಳು ಶ್ರೀಮಂತಿಕೆಯಿಂದ ಸುಖಭೋಗದಿಂದ ದುರಾಚಾರಿಗಳಾಗಿ ಜೀವಿಸುವಂತಿವರಾಗಿದ್ದರು. ಮತ್ತು ಅಷ್ಟು ಮಾತ್ರವಲ್ಲದೆ, ಸತ್ತವರು ನಿಜವಾಗಲೂ ಸಹ ಸಾಯುವುದಿಲ್ಲ, ಅವರು ಅಲ್ಲಿ ಇಲ್ಲಿ ಇದ್ದಾರೆ, ಅವರ ಆತ್ಮ ಅಮರತ್ವವಿದೆ ಅನ್ನುವಂತಹ ತಪ್ಪಾದಂಥ ಬೋಧನೆಯನ್ನು ತಂದು ಕನ್ಯೆ ಮರಿಯಳು ಸಂತರ ವಿಗ್ರಹಕ್ಕೆ ಆರಾಧಿಸುವಂತೆ ಅವರು ಮಾಡುವಂತೆಯವರಾಗಿದ್ದಾರೆ. ಇದನ್ನ ಕತ್ತಲೆಯ ಅಂಧಕಾರದ ಯುಗ ಎಂಬುದಾಗಿ ಸತ್ಯವೇದ ತಜ್ಞರು ಕರೆಯುವಂತೆಯವರಾಗಿದ್ದಾರೆ. ಇತಿಹಾಸದಲ್ಲಿ ಇದನ್ನು ನಾವು ನೋಡಬಹುದಾಗಿದೆ. ಈ ರೀತಿಯಾದಂತಹ ಒಂದು ದುರಾಚಾರಗಳಿಂದ ಆಗಿನ ಕಾಲದ ಸಭೆ ಕುಡಿತು. ಪ್ರಿಯ ಕೇಳುಗರೆ, ಕರ್ತನ ರಾತ್ರಿ ಭೋಜನವಾದಂತಹ ಸತ್ಯವೇದ ಸಂಸ್ಕಾರಕ್ಕೆ ಬದಲಾಗಿ ಮಾಸ್ ವಿಗ್ರಹಾರಾಧಕ ಬಲಿಯಾಗಿತ್ತು. ಮಾಸ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ನಾವು ನೋಡುವುದಾದರೆ ಅದು ನಿಜವಾದಂತಹ ಕುರಿಮರಿಯನ್ನ ಬಲಿ ಕೊಡ್ತಕ್ಕಂತಹ ಒಂದು ವಿಚಾರಕ್ಕೆ ಹೋಲಿಸಲಾಗಿದೆ. ಅವರು ಪ್ರತಿ ಸಾರಿಯೂ ಸಹ ಆರಾಧನೆ ಎಂದು ಹೇಳುವುದಿಲ್ಲ, ಅದಕ್ಕೆ ಬದಲಾಗಿ ಮಾಸ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಮಾಸ್ ಎಂಬುದು ಅದು ಒಂದು ವಿಗ್ರಹಾರಾಧಕ ಪದದಿಂದ ಬಂದಿದೆ, ವಿಗ್ರಹಾರಾಧಕ ಬಲಿಯಿಂದ ಬರತಕ್ಕಂಥದ್ದಾಗಿದೆ. ಅಂದರೆ ಕುರಿಮರಿಯನ್ನು ನಾವು ನಿಜವಾಗಿಯೂ ಸಹ ಕತ್ತರಿಸುವಂತಹ ಒಂದು ಕಾರ್ಯವನ್ನು ಸೂಚಿಸುವಂಥದ್ದಾಗಿದೆ. ಪ್ರತಿ ಸಾರಿಯೂ ಅವರು ಆರಾಧನೆ ಎಂಬುದಾಗಿ ಹೇಳುವುದಿಲ್ಲ, ಮಾಸ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಇವೆಲ್ಲವೂ ಸಹ ಅನೇಕ ರೀತಿಯಾದಂತಹ ಸತ್ಯವೇದಕ್ಕೆ ವಿರುದ್ಧವಾದಂತಹ ವಿಚಾರಗಳು ಸಭೆಗೆ ಬರಲಾರಂಭಿಸಿದವು. ಈ 1260 ವರ್ಷಗಳ ಕಾಲ ಕತ್ತಲೆ ಯುಗದಲ್ಲಿ ಅನೇಕ ಬದಲಾವಣೆಯನ್ನು ಈ ಕಥೋಲಿಕ ಸಭೆ ತಂತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ರೋಮನಲ್ಲಿದ್ದಂತಹ ಅನೇಕ ವಿಧವಾದಂತಹ ಅನ್ಯ ಸಂಪ್ರದಾಯಗಳನ್ನು ಕ್ರಿಸ್ತನ ಹೆಸರಿನಲ್ಲಿ ಆಚರಿಸುವಾಗೆ ಅವರು ಜಾರಿಗೆ ತಂದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲದೆ, ಆಗಿನ ಕಾಲದಲ್ಲಿ ಕಥೋಲಿಕ್ ಗುರುಗಳು ತಿಳುವಳಿಕೆ ಇಲ್ಲದೆ ಸಾಧಾರಣ ರೊಟ್ಟಿ ಮತ್ತು ದ್ರಾಕ್ಷರಸವು ಕ್ರಿಸ್ತನ ನಿಜವಾದಂಥ ದೇಹವಾಗಿ ಮಾರ್ಪಡುತ್ತದೆ ಎಂದು ಅವರು ನೆನೆಸಿಕೊಂಡರು. ನಾವು ನೋಡುವಂಥವರಾಗಿದ್ದೇವೆ, ಸತ್ಯವೇದದಲ್ಲಿ ಆ ಒಂದು ರೊಟ್ಟಿ ಮತ್ತು ದ್ರಾಕ್ಷರಸ ಅದು ಸಾಂಕೇತಿಕವಾಗಿ ಕ್ರಿಸ್ತನ ದೇಹ ಮತ್ತು ಆತನ ರಕ್ತವನ್ನು ಸಾಂಕೇತಿಕವಾಗಿ ಸೂಚಿಸುವಂಥದ್ದಾಗಿದೆ. ಆದರೆ ಇವರು ಪ್ರಾರ್ಥನೆ ಮಾಡಿದರೆ ಅದು ನಿಜವಾಗಿಯೂ ಸಹ ರೊಟ್ಟಿ ದ್ರಾಕ್ಷರಸವಾಗಿ ಬದಲಾಗಿ ಹೋಗ್ತಕ್ಕಂಥದ್ದಾಗಿದೆ. ಆ ಮಾಂಸವನ್ನು ತಿಂತಕ್ಕಂಥವರಾಗಿದ್ದೇವೆ, ಅದನ್ನು ಕುಡಿತಕ್ಕಂಥವರಾಗಿದ್ದೇವೆ ಎಂಬುದಾಗಿ ಜನಗಳಿಗೆ ಅಜ್ಞಾನ ರೀತಿಯಲ್ಲಿ ಬೋಧಿಸಲು ಆರಂಭಿಸಿದರು. ಹಣವನ್ನು ವಸೂಲಿ ಮಾಡುವುದರ ಮೂಲಕವಾಗಿ ದುರಾಚಾರಿಗಳಾಗಿ ಜೀವಿಸಿದರು. ಅಷ್ಟು ಮಾತ್ರವಲ್ಲದೆ ಪ್ರಿಯ ಕೇಳುಗರೆ, ದೇವ ದೂಷಣೆಯ ಅಹಂಕಾರದಿಂದ ದೇವರನ್ನ, ಅಂದರೆ ಎಲ್ಲವನ್ನ ಸೃಷ್ಟಿಸಿದ ದೇವರನ್ನ ಸೃಷ್ಟಿಸುವ ಶಕ್ತಿ ಇದೆ ಎಂದು ಬಹಿರಂಗವಾಗಿ ಹಕ್ಕಿನಿಂದ ಅವರು ಹೇಳಿದರು. ಕ್ರೈಸ್ತರು ಪರಲೋಕವನ್ನ ದ್ವೇಷಿಸುವ ಪಷಂಡ ಮತಕ್ಕೆ ತಮ್ಮ ವಿಶ್ವಾಸವನ್ನ ನೋವು ಮರಣದಲ್ಲಿ ಒಪ್ಪಿಸಿಕೊಡಲು ಆಶಿಸಿದರು. ಇದನ್ನ ನಿರಾಕರಿಸಿದ ಗುಂಪು ಜನರನ್ನ ಬೆಂಕಿಯಿಂದ ಸುಟ್ಟು ಹಾಕಿದರು. ಯಾವ ರೀತಿಯಲ್ಲಿ ಹಿಂಸೆ ಪಡಿಸಿದರು, ಯಾವ ರೀತಿಯಲ್ಲಿ ಧರ್ಮಭ್ರಷ್ಟತೆ ಸಭೆಗೆ ಬಂತು ಎಂಬುದಾಗಿ ನಾವು ನೋಡಬೇಕಾಗಿದೆ. 13ನೇ ಶತಮಾನದಲ್ಲಿ ಭಯಂಕರವಾದಂತಹ ಕಾರ್ಯವು ಕಥೋಲಿಕ ಸಭೆಯಲ್ಲಿ ಸ್ಥಾಪಿಸಲಾಯಿತು. ಅದು ಯಾವುದೆಂಬುದಾಗಿ ನಾವು ನೋಡಬೇಕಾದರೆ ಕ್ರಮಬದ್ಧ ವಿಚಾರಣೆ ಆಗಿತ್ತು. ಕತ್ತಲೆಯ ಅಧಿಪತಿಯು ಕಥೋಲಿಕ್ ಅಧಿಕಾರಿಗಳ ಜೊತೆ ಕೆಲಸ ಮಾಡಲು ಆರಂಭಿಸಿದನು. ಗುಪ್ತ ಕೂಟಗಳಲ್ಲಿ ಸೈತಾನನು ಅವನ ದೂತರು ದುಷ್ಟ ಜನರ ಮನಸ್ಸನ್ನ ಬಿಗಿಹಿಡಿದರು. ಆದರೆ ಕಣ್ಣಿಗೆ ಕಾಣದಂತಹ ದೇವದೂತನು ಅವರ ಮಧ್ಯೆ ನಿಂತು ಅವರ ತೀರ್ಮಾನಗಳ ವಿಚಾರ ಭಯಂಕರವಾದಂತಹ ಕಾರ್ಯವನ್ನ ಬರೆದು ಅವರ ಕಾರ್ಯಗಳು ಮಾನವನ ಕಣ್ಣಿಗೆ ಭಯಂಕರವಾಗಿ ಕಂಡುಬಂದವು. ಮಹಾನ್ ಬಾಬಿಲೋನ್ ಭಕ್ತರ ರಕ್ತವನ್ನ ಕುಡಿದು ಅಮಲೇರಿತು. ಅನೇಕ ರಕ್ತ ಸಾಕ್ಷಿಗಳಿಗಾಗಿ ಸತ್ತಂತ ಕತ್ತರಿಸಲ್ಪಟ್ಟವರು ಈ ಅಧಿಕಾರಕ್ಕೆ ನ್ಯಾಯ ತೀರಿಸುವ ಹಾಗೆ ಕೂಗಿಕೊಂಡರು. ಅನೇಕ 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 ರೀತಿಯಲ್ಲಿ ಈ ಕತ್ತಲೆ ಯುಗದಲ್ಲಿ ಈ ಒಂದು ಕಥೋಲಿಕ್ ಸಭೆ ಹಿಂಸೆ ಪಡಿಸುವುದರ ಮೂಲಕವಾಗಿ ಅನೇಕ ಧರ್ಮ ಭ್ರಷ್ಟತೆಯನ್ನು ಜಾರಿಗೆ ತಂದರು. ಪ್ರಿಯ ಕೇಳುಗರೆ, ಆ ನಿಟ್ಟಿನಲ್ಲಿ ಸತ್ಯಕ್ಕಾಗಿ ನಿಂತವರನ್ನ ರಕ್ತ ಸಾಕ್ಷಿಗಳಾಗಿ ಅವರು ಮರಣ ಹೊಂದಿದರು. ಅವರನ್ನ ಕತ್ತರಿಸಲ್ಪಟ್ಟರು. ಅವರ ರಕ್ತವನ್ನ ಇವರು ಕುಡಿದಿದ್ದಾರೆ ಎಂಬುದಾಗಿಯೂ ಸಹ ಸತ್ಯವೇದದಲ್ಲಿ ತಿಳಿಸುವಂತಾಗಿದೆ. ಕಥೋಲಿಕ್ ಸಭೆಯು ಲೋಕದ ದಬ್ಬಾಳಿಕೆ ದೊರೆಯಾಗಿತು. ರಾಜರು ಮತ್ತು ಚಕ್ರವರ್ತಿಗಳು ಪೋಪುನ ಅಪ್ಪನಿಗೆ ತಲೆಬಾಗುವವರಾದರು. ಮಾನವರ ವಿಧಿಗಳು ಸಮಯಕ್ಕೆ ಮತ್ತು ನಿತ್ಯತ್ವಕ್ಕೆ ಅವನ ಬಂಧನದಲ್ಲಿರುವ ಹಾಗೆ ಖಂಡಿತು. 100 ವರ್ಷಗಳ ಕಾಲ ರೋಮಿನ ಮೂಲತತ್ವಗಳನ್ನು ಹೆಚ್ಚಾಗಿ ಮತ್ತು ಏನೂ ಅನುಮಾನ ಪಡೆದೇ ಜನರು ಅಂಗೀಕರಿಸಿಕೊಡುವವರಾದರು. ಸಂಸ್ಕಾರಗಳನ್ನು ಗೌರವಿಸಿದರು. ಹೆಚ್ಚು ಹಣವನ್ನು ಅವರಿಗೆ ಕೊಟ್ಟರು. ರೋಮನ್ ಸಭೆ ಹೆಚ್ಚು ಮಹತ್ವವನ್ನು ವೃದ್ಧಿಯನ್ನ ಇಲ್ಲವೇ ಅಧಿಕಾರವನ್ನ ಹಿಂದೆ ಎಂದು ಈ ರೀತಿಯಾಗಿ ಹೊಂದಿರಲಿಲ್ಲ. ಕಥೋಲಿಕ್ ಸಭೆಯ ಮಧ್ಯಾಹ್ನವು ಲೋಕದ ಅರ್ಧ ರಾತ್ರಿಯಂತಿತ್ತು. ಕಥೋಲಿಕ್ ಸಭೆಯು ಮಧ್ಯಾಹ್ನವು, ಆದರೆ ಲೋಕ ಅರ್ಧ ರಾತ್ರಿಯಂತೆ ಇತ್ತು. ಯಾವ ರೀತಿಯಲ್ಲಿ ಅಂದರೆ ಅವರಿಗೆ ಎಲ್ಲವೂ ಸಹ ಸಿಗ್ತಾ ಇತ್ತು, ಆದರೆ ಜನಗಳಿಗೆ ಜ್ಞಾನವಿಲ್ಲದೆ ಮಧ್ಯರಾತ್ರಿಯ ಅಂಧಕಾರದಲ್ಲಿ ಅವರು ಜೀವಿಸುವಂತವರಾಗಿದ್ದರು. ಪರಿಶುದ್ಧ ಗ್ರಂಥಗಳ ಪರಿಚಯವೇ ಜನರಿಗಿರಲಿಲ್ಲ. ಜನರಿಗೆ ಮಾತ್ರವಲ್ಲ, ಗುರುಗಳಿಗೂ ಅದರ ಪರಿಚಯವಿರಲಿಲ್ಲ. ಹಿಂದಿನ ಪರಿಸಾಯರಂತೆ ಅವರ ಪಾಪಗಳನ್ನು ತೋರಿಸುವ ಬೆಳಕನ್ನು ಕಥೋಲಿಕ್ ನಾಯಕರು ವಿರೋಧಿಸಿದರು. ನೀತಿಗೆ ಆಧಾರವಾಗಿರುವ ದೇವರ ಆಜ್ಞೆಗಳನ್ನು ತಳ್ಳಿಹಾಕಿ ಮಿತಿಯಿಲ್ಲದೆ ಅಧಿಕಾರ ತೋರಿಸಿ ನಿರ್ಬಂಧವಿಲ್ಲದ ಕೆಟ್ಟ ಕಾರ್ಯಗಳನ್ನು ಅಭ್ಯಾಸಿಸಲು ತೊಡಗಿದರು. ವಂಚನೆ, ಅತಿಯಾಸೆ ಮತ್ತು ವ್ಯಭಿಚಾರವು ಅತ್ಯಧಿಕವಾಗಿ ತಲೆದೂರಲು ಆರಂಭಿಸಿತು. ಹಣಗಳಿಸಲು, ಸ್ಥಾನ ಗಳಿಸಲು ಯಾವ ಅಪರಾಧವಿಲ್ಲವೆಂಬಂತಹ ತೀರ್ಮಾನಕ್ಕೆ ಜನರು ಬಂದರು. ಪೋಪರ ಮತ್ತು ಮಠಾಧಿಕಾರಿಗಳ, ಅಂದರೆ ಆಗಿನ ಕಾಲದಂತಹ ಧರ್ಮಗುರುಗಳ ಅರಮನೆಯಲ್ಲಿ ಭಯಂಕರವಾದಂತಹ ವ್ಯಭಿಚಾರದ ದೃಶ್ಯಗಳಿದ್ದವು. ಆಳುವ ಮಠಾಧಿಕಾರಿಗಳು ಈ ಅಪರಾಧಕ್ಕೆ ಒಳಗಾಗಿದ್ದು ಈ ರೀತಿಯಾಗಿ ಸಭೆಯಲ್ಲಿರುವವರನ್ನ ತಳ್ಳಿ ಈ ಕಾರ್ಯಗಳನ್ನು ಎತ್ತಿ ಹೇಳುವವರನ್ನು ಅನೇಕ ರೀತಿಯಲ್ಲಿ ಸಹಿಸಲಿಲ್ಲ. ಆ ಜನಗಳು ಹಿಂಸೆ ಪಡಿಸಿದರು. ಅನೇಕ ಶತಮಾನಗಳ ಹೊರಗೆ ಯುರೋಪ್ ಶಿಕ್ಷಣ, ಕಲೆ, ನಾಗರಿಕತೆಯಲ್ಲಿ ಮುಂದುವರಿಸಲಿಲ್ಲ. ಕ್ರೈಸ್ತ ಧರ್ಮದ ಮೇಲೆ ನೈತಿಕ ಮತ್ತು ಮಾನಸಿಕ ದೌರ್ಬಲ್ಯ ಉಂಟಾಯಿತು. ರೋಮ್ ಅಧಿಕಾರದಲ್ಲಿದ್ದಂತಹ ಲೋಕದ ಸ್ಥಿತಿಯು ಹೋಶಾಯನ ಪ್ರವಾದನೆಯಲ್ಲಿ ನೆರವೇರಿಕೆಯ ಭಯಂಕರವಾದಂತಹ ದೃಶ್ಯವಾಗಿತ್ತು. ಅದೇನೆಂಬುದಾಗಿ ನಾವು ನೋಡುವುದಾದರೆ ಹೋಶಾಯನ ಪ್ರವಾದನೆ ಗ್ರಂಥ 4:6-1 ಮತ್ತು 1 ಮತ್ತು 2 ವಚನಗಳನ್ನು ನಾವು ಗಮನಿಸುವುದಾದರೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ, ಯಾಕೆಂದರೆ ಅವರು ಜ್ಞಾನವನ್ನು ತಳ್ಳಿಬಿಟ್ಟಿದ್ದಾರೆ. ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯನ್ನು ಮರೆಯುವೆನು ಎಂಬುದಾಗಿ ದೇವರು ಹೇಳುವಂತೆವನಾಗಿದ್ದಾನೆ. ಯಾಕೆಂದರೆ ಪ್ರೀತಿ, ಸತ್ಯತೆ, ದೇವ ಜ್ಞಾನಗಳು ದೇಶದಲ್ಲಿ ಇರಲಿಲ್ಲ. ಸುಳ್ಳು ಸಾಕ್ಷಿ, ನರಹತ್ಯ, ಕಳ್ಳತನ, ವ್ಯಭಿಚಾರ ಇವುಗಳೇ ನಡೆಯುತ್ತಿದ್ದವು. ದುಂಬಿಗಳು ಆಗುತ್ತಲೇ ಇತ್ತು ಮತ್ತು ದೇಶವೆಲ್ಲ ರಕ್ತಮಯವಾಗಿರ್ತಿತ್ತು. ದೇವರ ವಾಕ್ಯವನ್ನು ತಳ್ಳಿಹಾಕುವುದರಿಂದ ಆಗುವ ಫಲಿತಾಂಶವು ಇದಾಗಿದೆ ಎಂಬುದಾಗಿ ಆಗಿನ ಕಾಲದಲ್ಲಿದ್ದಂತಹ ನಿಜವಾದಂಥ ಕ್ರೈಸ್ತರು ಅರ್ಥ ಮಾಡಿಕೊಂಡರು. ಹೌದು ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಆಧ್ಯಾತ್ಮಿಕ ಕತ್ತಲೆ ಯುಗ ಅಥವಾ ಧರ್ಮ ಭ್ರಷ್ಟತೆ ಈ 1260 ವರ್ಷಗಳ ಕಾಲದಲ್ಲಿ ತಲೆದೂರಿತು ಎಂಬುದಾಗಿ ನಾವು ನೋಡುವಂತೆವರಾಗಿದ್ದೇವೆ. ಪೋಪ್ ತನ್ನ ರಾಜಕೀಯ ಮತ್ತು ಧಾರ್ಮಿಕ ಅಧಿಕಾರವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಸಭೆಗೆ ಅನೇಕ ರೀತಿಯ ವಿಗ್ರಹಾರಾಧನೆಗಳನ್ನು ತಂದನು. ಅನೇಕ ಸಂತರುಗಳನ್ನು ಆರಾಧಿಸುವ ಹಾಗೆ ಜಾರಿ ಮಾಡಿದನು. ಯಾರೆಲ್ಲ ಇದನ್ನು ಕೇಳದೆ ಹೋದರೂ ಅವರೆಲ್ಲರೂ ಸಹ ಅನೇಕರು ರಕ್ತಸಾಕ್ಷಿಗಳಾಗಿ ಮರಣ ಹೊಂದಿದರು. ಅನೇಕರನ್ನು ಸುಡಲಾಯಿತು, ಅನೇಕರನ್ನು ಕೊಲ್ಲಿಸಲಾಯಿತು, ಅನೇಕರು ಸತ್ಯಕ್ಕೋಸ್ಕರ ಈ ಕತ್ತಲೆಯುಗದಲ್ಲಿ ಮರಣ ಹೊಂದಿದರು, ರಕ್ತಸಾಕ್ಷಿಗಳಾಗಿ ಮರಣ ಹೊಂದಿದರು. ಆದರೂ ಸಹ ಪೋಪ್ ಮಾರ್ಗ ಇವತ್ತಿಗೂ ಸಹ ಈ ಒಂದು ಕಾರ್ಯವನ್ನು ಮುಂದುವರಿಸಿಕೊಂಡೇ ಬರತಕ್ಕಂಥದ್ದಾಗಿದೆ. ಈ ಧರ್ಮ ಭ್ರಷ್ಟತೆಯಿಂದ ನಾವು ಹೊರಬರುವ ಹಾಗೆ ದೇವರು ಈ ಮಹಾ ಹೋರಾಟದ ಪುಸ್ತಕದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸುವಂತನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಇರುವಂತಹ ಸ್ಥಳಗಳಲ್ಲಿ ಈ ರೀತಿಯ ಧರ್ಮಭ್ರಷ್ಟತೆ ಸತ್ಯವೇದಕ್ಕೆ ವಿರುದ್ಧವಾಗಿದ್ದಂಥ ಪಕ್ಷದಲ್ಲಿ ಅದರಿಂದ ಹೊರಬರುವಾಗಿಯೂ ಸತ್ಯದಲ್ಲಿ ನೆಲೆಗೊಳ್ಳುವಾಗಿಯೂ ಆತ್ಮಿಕವಾಗಿ ಜೀವಿಸಿ ಕ್ರಿಸ್ತನ ಬರೋಣದಲ್ಲಿ ನಾವು ಸಿದ್ಧರಾಗಿ ಆತನು ಬರುವಾಗ ಆತನ ಮುಂದೆ ನಾವು ದೋಷವಿಲ್ಲದಂಥ ರೀತಿಯಲ್ಲಿ ನಿಂತುಕೊಳ್ಳಲು ದೇವರು ನಮ್ಮನ್ನು ಕರೆಯುವಂತನಾಗಿದ್ದಾನೆ. ಹಾಗಾಗಿ ಈ ಆತ್ಮಿಕ ಅಂಧಕಾರದ ಯುಗದಲ್ಲಿ ನಡೆದಂಥ ಘಟನೆ ಮತ್ತೊಂದು ಆವರ್ತಿ ಪರಿವರ್ತನೆ ಆಗ್ತಕ್ಕಂಥದ್ದಾಗಿದೆ. ಅದಕ್ಕೂ ಮೊದಲೇ ದೇವರು ನಮ್ಮನ್ನು ಕರೆಯತಕ್ಕಂಥನಾಗಿದ್ದಾನೆ. ಈ ಮಹಾ ಹೋರಾಟದಲ್ಲಿ ನಾವು ಸಾಕ್ಷಿಗಳಾಗಿ ಕ್ರಿಸ್ತನ ಸತ್ಯದಲ್ಲಿ ನೆಲೆಗೊಂಡು ನಿಲ್ಲೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ನಾವು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ ಸರ್ವಸೃಷ್ಟಿಕರ್ತನೆ, ಹೌದು ಸ್ವಾಮಿ, ನೀನು ಒಳ್ಳೆಯವನು, ಸಮಾಧಾನದ ಪ್ರಭುವಾಗಿದ್ದೀಯ. ಈ ಮಹಾ ಹೋರಾಟ ಪುಸ್ತಕದಲ್ಲಿ ಹೇಗೆ ಆ ಒಂದು ಆತ್ಮಿಕ ಅಂಧಕಾರದ ಯುಗ ಕತ್ತಲೆ ಯುಗದಲ್ಲಿ ಈ ಒಂದು ಪೋಪ್ ಮಾರ್ಗವು ಯಾವ ರೀತಿಯಲ್ಲಿ ಜನರನ್ನ ಹಿಂಸೆ ಪಡಿಸಿತು ಎಂಬುದಾಗಿ ನಾವು ನೋಡಿದೆವು. ಯಾವ ರೀತಿಯಲ್ಲಿ ಧರ್ಮ ಭ್ರಷ್ಟತೆ ಬಂತು ಎಂಬುದಾಗಿ ನಾವು ನೋಡಿದೆವು. ಇದು ಮತ್ತೊಂದು ಆವರ್ತಿ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಿನ್ನ ವಾಕ್ಯ ತಿಳಿಸುವಂತಿದ್ದಾಗಿದೆ. ಆದರೆ ಕೇಳುಗರು ಸ್ವಾಮಿ, ಅವರ ಹೃದಯದಲ್ಲಿ ನೀನು ಮಾತನಾಡು. ಈ ರೀತಿಯಾದಂಥ ಧರ್ಮಭ್ರಷ್ಟತೆಯಿಂದ ಹೊರಬಂದು ಆತ್ಮಿಕವಾಗಿ ಅವರು ಜೀವಿಸಿ ನಿನ್ನ ಬರವಣಕ್ಕೆ ಅವರು ಸಿದ್ಧರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಿನ್ನ ಪ್ರೀತಿ ಸಾರಿ ಹೇಳುವವು.